ದಾರಿ ಪಾಕಿಸ್ತಾನ ಇನ್ನೇನೆ, ಒಳ್ಳೆ ಪಾಂಡವರು ಅಡ್ಡಾದಿಗೆ ಹಾಕಿದ್ದು ನೀನೆ ಅಂತ ಹೇಳಿಬಿಡ್ತಾನೆ. ಒಳ್ಳೆ ಪಾಂಡವರು ಅಡ್ಡಾದಿಗೆ ಹಾಕಿದ್ದು ನೀನೆ, ನಿನ್ನಿಂದ ಪಾಂಡವರು ದಾರಿ ತಪ್ಪು ಹೋಗ್ಬಿಟ್ರು. ಇಲ್ಲ ಯುದ್ಧ ಮಾಡ್ತಿದ್ದಿಲ್ಲ ಅವರು, ನಾನು ಹೋಗಿ ಜೂಜಾರ ಕುಡಿದ್ಬಿಡ್ತಿದ್ರು ಅಂತ ಅರ್ಥ. ನೀ ಸರಿಯಾಗಿ ನಿಂತ್ಕೊಂಡು ಹೀಗೆ ಮಾಡಿಬಿಟ್ಟಿದ್ದೀಯ, ಬಾಯಿ ತಪ್ಪು ಮಾಡಿದ್ದು, ಎಲ್ಲ ಪಾಪಗಳಿಗೆ ಮೂಲ ನೀನೇನೆ, ನಿನ್ನ ಬೈಬೇಕು ಅಂತ ಶುರು ಮಾಡಿಬಿಟ್ಟಂತ ಮಾತಾಡಲಿಕ್ಕೆ. ಎಷ್ಟು ಧೈರ್ಯ ಇರಬೇಕು, ಎಷ್ಟು ಪಾಪಿಷ್ಠ ಇರಬೇಕು ಲೆಕ್ಕ ಹಾಕಿ. ಆಗಲಾರು ಪುಣ್ಯ ಬರಬಾರದು ಅವನಿಗೆ, ಆಗಲಾರು ಜ್ಞಾನ ಬರಬಾರದು. ಆ ಕ್ಷಣದಲ್ಲಿ ಪಶ್ಚಾತ್ತಾಪ ಬರಲಿಲ್ಲ, ಹಂಗೆ ಅರ್ಥ ಏನು, ಪೂರ್ಣ ಪಾಪಿ ಆಗ್ತಾನೆ ಅಂತ ಅರ್ಥ. ಭೀಮಸೇನ ಪೂರ್ಣ ಪುಣ್ಯಶಾಲಿ ಹಾಗೆ ಆಗ್ತಾನೋ ಅದು ರಿವರ್ಸ್ ಆಗಿ ದುರ್ಯೋಧನ ಪೂರ್ತಿ ಪಾಪಿ ಆಗ್ತಾನೆ. ಅಂದ್ರೆ ಸಾವು ಹುಟ್ಟು ಕೂಡ ಸುತ್ತು ಹೋಗೋದಿಲ್ಲ ಅಂತ ಹೇಳ್ತಾರಲ್ಲ, ಅದು ಸಾಕ್ಷಿ. ಅದು ಎಲ್ಲಾ ಪಾಪಗಳಿಗೆ ಮೂಲ ನೀನೇನೆ, ನಿನ್ನ ಬೈಬೇಕು ಅಂತ ಶುರು ಮಾಡಬೇಕಂತ ಮಾತಾಡಲಿಕ್ಕೆ. ಎಷ್ಟು ಧೈರ್ಯ ಇರಬೇಕು, ಎಷ್ಟು ಪಾಪಿಷ್ಠ ಇರಬೇಕು ಲೆಕ್ಕ ಹಾಕಿ. ಆಗಲಾರು ಪುಣ್ಯ ಬರಬಾರದು ಅವನಿಗೆ, ಆಗಲಾರು ಜ್ಞಾನ ಬರಬಾರದು. ಆ ಕ್ಷಣದಲ್ಲಿ ಪಶ್ಚಾತ್ತಾಪ ಬರಲಿಲ್ಲ, ಅಂದ್ರೆ ಅರ್ಥ ಏನು, ಪೂರ್ಣ ಪಾಪಿ ಆಗ್ತಾನೆ ಅಂತ ಅರ್ಥ. ಭೀಮಸೇನ ಪೂರ್ಣ ಪುಣ್ಯಶಾಲಿ ಹಾಗೆ ಆಗ್ತಾನೋ ಅದು ರಿವರ್ಸ್ ಆಗಿ ದುರ್ಯೋಧನ ಪೂರ್ತಿ ಪಾಪಿ ಆಗ್ತಾನೆ. ಅಂದ್ರೆ ಸಾವು ಹುಟ್ಟು ಕೂಡ ಸುಟ್ಟು ಹೋಗೋದಿಲ್ಲ ಅಂತ ಹೇಳ್ತಾರಲ್ಲ, ಅದು ಸಾಕ್ಷಿ. ಆಗಲಾರ ಒಂದು ಮಾತನ್ನಬಾರದು ಕನ್ನ ಪಕ್ಷ ಕೃಷ್ಣ ಆಗಿದ್ದಾಯ್ತು. ವಿಶ್ವಭಾಸರ ಕಥೆಗೆ ಶ್ರೀನಿವಾಸ ಕಲ್ಯಾಣದಲ್ಲಿ ವಿಶ್ವಭಾಸರನನ್ನ ಶ್ರೀನಿವಾಸರು ಕೊಲ್ತಾ ಇರ್ತಾರೆ, ನೋಡು ಯುದ್ಧ ಭಿಕ್ಷಾಂತ ದೇಹಿನಿ ಅಂತ ಕೇಳಿದ್ದೆ, ಯುದ್ಧ ಮಾಡಿದೆ, ಇನ್ನು ತಲೆ ತೆಗಿತೇನೆ ಚಕ್ರ ಹಿಡಿದಾಗ ನಾನು ಕಾಲಿಗೆ ಬೀಳ್ತಾನೆ, ಶ್ರೀನಿವಾಸ ನಾನು ಸಂಹಾರ ಮಾಡು, ಏನು ನನಗೆ ದುಃಖ ಇಲ್ಲ, ನನಗೆ ಭಾರಿ ಸಂತೋಷವಾಗಿ ಅನುಗ್ರಹ ಮಾಡಿದ್ದಿ, ನಾನೊಂದು ಪ್ರಾರ್ಥನೆ ಏನು ಅಂತ ಪರಮಾತ್ಮ ಕೇಳಿದನಂತೆ. ಈ ಪರ್ವತಕ್ಕೆ ದಂಡ ಹೆಸರು ಬರಬೇಕು, ವೃಷಭಾರ್ತಿ ಹೆಸರಾಗಬೇಕು ಅಂತ ಕೇಳಿದಾಗ ತಥಾಸ್ತು ಅಂತ ಹೇಳಿಬಿಡ್ತಾನೆ. ನೋಡಿದ್ರೆ ಅಂತ್ಯಕಾಲಕ್ಕೆ ಚೇಂಜ್ ಆಗಿಬಿಟ್ಟ ಅವನು, ಈ ಮೃಂದಾತ್ಮನಾದಂತಹ ಅಜಾಮೇಡ ಅಂತ್ಯಕಾಲಕ್ಕೆ ನಾರಾಯಣ ಅಂತಕಾಲದ ಖ್ಯಾಲ ಚೇಂಜ್ ಆಗ್ತಾನೆ. ಇನ್ನು ಅರ್ಥ ಮಾಡ್ಕೊಂಡ್ರೆ ದುರ್ಯೋಧನ ಚೇಂಜ್ ಆದ್ರೆ ಚೇಂಜ್ ಆಗಲಿಲ್ಲ, ಯಾತಕ್ಕೆ ಅಜಾಗಳ ಸ್ವರೂಪದ ದುಷ್ಟನಲ್ಲ, ಯಾವುದೋ ಕಾರಣಕ್ಕೆ ತಪ್ಪು ಮಾಡಿರ್ತಾ ಅವನು ಸರಿ ಮಾಡ್ಕೊಂಡ್ಬಿಟ್ಟ. ಅದೇ ವೃಷಭಾಸುರ ಅವರು ಸಜ್ಜೀವ ಅಂತ ಕೇಳ್ಕೊಂಡ್ಬಿಟ್ಟ, ಶಿಶುಪಾಲ ಒಳ್ಳೆ ಜೀವ ಅಂತ ಉದ್ಧಾರವಾದ, ದುರ್ಯೋಧನ ಒಳ್ಳೆ ಜೀವ ಯಾರೂ ಇಲ್ಲ, ಅದರಿಂದ ಏನಾಯ್ತು ಅಲ್ಲಿ ಹಠ ಸಾಧಿಸ್ತಾ ಇದ್ದಾನೆ. ಆ ಕ್ಷಣಕ್ಕೆ ಮೆಣಸಿನಕಾಯಿ ಭಾರಿ ಖಾರ ಇರುತ್ತೆ, ಸಿಟ್ಟು ಬಂದು ಕುಟ್ಟಿದ್ರೆ ಇನ್ನು ಖಾರ ಒಳಗೆ ಬರುತ್ತೆ, ಇದು ಕಡಿಮೆ ಆಗಲ್ಲ. ಎಷ್ಟು ಕುಟ್ಟು ಏನೇ ಮಾಡಿಬಿಟ್ಟು ಇದು ಎಷ್ಟೋದಾಗ ಕೈ ಇರೋಕೆ ಶುರುವಾಗುತ್ತೆ, ಬರೀ ತಿಂದು ಶುರು ಆಗುತ್ತೆ, ಕೈ ಮುಟ್ಟಿ ಕೈ ಇರೋ ಶುರುವಾಗುತ್ತೆ, ಇನ್ನೊಬ್ಬರು ಬಿಟ್ಟು ಅವನ ಕಂಡು ಇರುತ್ತೆ. ಅದನ್ನು ಸಹಜ ಡಿಸ್ಟ್ರೂಟ್ ಮಾಡ್ತಾ ಹೋಗುತ್ತೆ. ಅದು ಸ್ವರೂಪದಲ್ಲಿರ್ತಕ್ಕಂಥ ತಪ್ಪನ್ನ ಬದಲಾಯಿಸಕ್ಕೆ ಆಗೋದಿಲ್ಲ ಅಂತ ತೋರಿಸಬೇಕಾಗಿದೆ. ದುರ್ಯೋಧನ ಉಚಾಪಟ್ಟು ಬೇಕಿದ್ದಾನೆ. ಆಗ ಕೃಷ್ಣ ಹೇಳ್ತಾನೆ, ದುರ್ಯೋಧನ ಯೋಚನೆ ಮಾಡಬೇಡ, ನೀನು ಎಂಥ ಪಾಪದ ಜಗತ್ತು ಕಾಣ್ತಾ ಇದೆ, ಹುಷಾರಾಗಿರು ಅಂತ ಹೇಳ್ತಾನೆ. ನೀನು ತಿಳ್ಕೊಂಡಿದ್ದಿ ಭೀಷ್ಮಾದಿಗಳನ್ನ ಕೊಂದರು ಪಾಂಡವರು, ಆ ಪಾಪ ಅವರಿಗೆ ಬಂತು ಅಂತ ಹೇಳಿ. ಇಲ್ಲ, ಪಾಂಡವರಿಗೆ ಪಾಪನೇ ಬಂದಿಲ್ಲ, ಭೀಷ್ಮಾದಿಗಳನ್ನ ಕೊಂದಿದ್ದು ಪಾಂಡವರು, ಆದರೆ ಕೊಲಿಸಿದ್ದು ನೀನು, ನಿನ್ನ ಜೊತೆ ತರತ್ತೆ ಕರ್ಕೊಂಡಿ ತಾಳೆ ಸತ್ತಿದ್ದ ಅವರೆಲ್ಲ ಕೂಡ, ಅದಕ್ಕೆ ಪಾಂಡವರು ಕೊಂದಿದ್ದಾನೆ. ಅದು ಭೀಷ್ಮಾದಿ ಹತ್ಯಾದಿ ತವೈದ ಪಾಪಂ ಅಂತ ಹೇಳ್ತಾನೆ. ನಿನಗೆ ಪಾಪಕ್ಕೆ ಕಾರಣ ಕೊಂದಿದ್ದವರು ಕೊಲಿಸಿದ್ದು ನೀನಾದ್ರಿಂದ ಪಾಪ ನೀನೇ. ಪಾಪಾಧಿಕಸ್ತ್ವಂ, ಎಲ್ಲರ ಪಾಪಿಗಳು ಪಾಪಿಗಳೇ, ಪಾಂಡವರು ಪಾಪಿಗಳಲ್ಲ, ನಿನ್ನ ಕಡೆಯವರೆಲ್ಲ ಪಾಪಿಗಳೇ. ಆ ಎಲ್ಲಾ ಪಾಪಿಗಳಿಗೆ ಮೂಲ ಪಾಪಿ ಅಂದ್ರೆ ನೀನೇನೆ. ಎಲ್ಲ ಯುದ್ಧದಲ್ಲಿ ಯಾರ್ಯಾರು ಸತ್ತಿದ್ದಾರೆ, ಪ್ರತಿಯೊಬ್ಬರ ಸಾವಿರ ಜವಾಬ್ದಾರಿ ನಿನಗೆ ಬರುತ್ತೆ, ನಿನ್ನಂತ ಪಾಪಿಷ್ಠ ಮತ್ತೊಬ್ಬನಿಲ್ಲ ಅಂತ ಕೃಷ್ಣ ಹೇಳಿದ್ದೇನೆ. ನೇರ ಸಂಭಾಷಣೆ ಕೃಷ್ಣನಿಗೂ ದುರ್ಯೋಧನಿಗೆ ಆ ಸಮಯದೊಳಗೆ. ಆಗ ದುರ್ಯೋಧನ ಹೇಳ್ತಾನೆ, ಕೃಷ್ಣ ನಾನು ಹೀಗೆಲ್ಲ ಮಾತಾಡ್ತೀಯಲ್ಲ, ನಾನು ನನ್ನ ಪುಣ್ಯ ಎಷ್ಟು ಗೊತ್ತಾ ಅಂತ ಹೇಳ್ತಾನೆ ದುರ್ಯೋಧನ. ಲೆಕ್ಕ ಹಾಕಿ ನೋಡೋಣ ಎಷ್ಟು ಪುಣ್ಯವಂತ ಗೊತ್ತಾ, ನನ್ನಂತ ಪುಣ್ಯವಂತನೇ ಇಲ್ಲ, ಇನ್ನೂ ಲೆಕ್ಕ ಹಾಕಿ ಲೆಕ್ಕ ನೋಡಿಬಿಟ್ರೆ ಖುಷಿಯಾಗಬೇಕು. ಓದ್ದವ್ರಿ ದುರ್ಯೋಧನ ತನ್ನ ಶ್ರೇಮ ನನ್ನಂತ ಪುಣ್ಯವಂತನೇ ಇಲ್ಲ, ಏನೇ ಪುಣ್ಯವಂತ ಅಂತ ಕೇಳಿದರೆ, ನಾನು ರಾಜ್ಯ ಆಳಿದೆ, ಕಳ್ಳ ರಾಜ್ಯ ತಗೊಂಡು ಏನು ಮಾಡಬೇಕು, ಅದಕ್ಕೆ ರಾಜ್ಯ ಆಳಿದೆ, ಭೋಗ ಭುಕ್ತಾಹ, ಎಷ್ಟು ಭೋಗಗಳು ಎಂಜಾಯ್ ಮಾಡಿಬಿಟ್ಟೆ ನಾನೀಗ, ಎಷ್ಟೆಷ್ಟು ಖುಷಿ ಪಟ್ಟಿದ್ದೇನೆ, ಎಷ್ಟೆಷ್ಟು ಯಜ್ಞ ಮಾಡಿದ್ದೇನೆ, ಏನೇನೋ ಮಾಡಿಬಿಟ್ಟಿದ್ದೇನೆ, ನನಗೇನು ಕಡಿಮೆ ಆಯಿತು, ಎಲ್ಲ ಮಾಡಿದ್ದೆ ನಾನೀಗ. ಜೊತೆಗೆ ಯುದ್ಧದಲ್ಲಿ ಸತ್ತೆ ಗೊತ್ತಾರ, ನೀಗ ಯುದ್ಧದಲ್ಲಿ ಸತ್ತಿದ್ದೇನೆ. ಕ್ಷತ್ರಿಯ ಯುದ್ಧದಲ್ಲಿ ಸಾವುದು ಮಹಾಪುಣ್ಯಕರವಾದ ಕೆಲಸ, ಆದ್ದರಿಂದ ಸಂತೋತ್ತಮ ನಾಮ ಮದನ್ಯ ಕಹ, ನನಗಿಂತ ಸುಖ ಅಂತ ಕಂಡವನು ಜಗತ್ತಲ್ಲಿ ಯಾವನೂ ಇಲ್ಲ, ನಾನು ಪರಮ ಸುಖಿ. ಏನು ಸುಖಿ, ಕಾಲು ಬುರ್ದೋಗಿದೆ ಒದ್ದಾಡ್ತಿದ್ದಾನೆ, ಪರಮ ಸುಖಿ ಅಂತೆ. ಇದು ಕೇಳಿದ್ರೆ ಸುಖದ ಕಾನ್ಸೆಪ್ಟ್ ಚೇಂಜ್ ಮಾಡ್ಕೋದಕ್ಕೆ, ಕುಡಿದು ಬಿದ್ದಿರ್ತಾರಲ್ಲ ಚರಣಿ ಪಕ್ಕದಲ್ಲಿ, ಏನು ಸುಖವಾಗಿದ್ದಾರೆ ತಿಳ್ಕೊಂಡಾಗ ಹಾಕಿ ನೋಡಿದ್ರೆ ಗೊತ್ತವ್ರು ಸಾಕಿಟ ಏನು ಅಂತ ಹೇಳಿಬಿಟ್ಟು. ದುರ್ಯೋಧನ ಕ್ಲೇಮ್ ಇಷ್ಟೇ, ಕುಡಿದವರು ತಾಳು ಭಾರಿ ಸುಖ ಶಾಲಿ ಅಂತ ತಿಳ್ಕೊಂಡ್ರೆ ಆಗ ಆರಿ ತಿಳ್ಕೊತಾ ಇದ್ದಾರೆ. ನನ್ನಂತ ಸುಖಿ ಯಾರಿದ್ದಾರೆ ಕೃಷ್ಣ, ನೋಡಿ ಹೇಗಿದ್ದೇನೆ, ಹೇಗೆ ರಾಜ್ಯ ಆಡಿದ್ದೇನೆ, ರಾಜ ಮಹಾರಾಜರನ್ನು ಖಾಲಿ ಬಿದ್ದಿದ್ದಾರೆ ಗೊತ್ತಾ, ಎಲ್ಲ ಲಂಚ ಕೊಟ್ಟು ಬೀಸ್ಕೊಂಡ್ರು, ಯಾರು ಭಕ್ತಿಯಿಂದ ಬಿದ್ದವರಲ್ಲ, ಎಲ್ಲ ಪೇಡವರೆಲ್ಲ ಕೊಡೋರು, ಎಷ್ಟಾರ ಬಿದ್ದರು ಎಲ್ಲ ಟೋಟಲ್ ಇವರೇ ಕೊಟ್ಟವೆ, ಎಣ್ಸೆನ್ಸ್ ಕೊಟ್ಟಿದ್ರೆ ಎಣ್ಸೆನ್ಸ್ ಹಾಕೊಂಡಿದ್ದಾನೆ ಹೊರತು ಯಾರು ಭಕ್ತಿಯಿಂದ ಹಾಕಿದ್ದಲ್ಲ. ದುರ್ಯೋಧನ ವಿಚಿತ್ರವಾದ ಮಾತುಗಳವೆಲ್ಲ ಕೂಡ, ನನ್ನ ಸಮಾನ ಯಾರೂ ಇಲ್ಲ ಅಂತ ಹೇಳಿದ್ರಂತೆ. ಆಗ ಒಂದು ವಿಚಿತ್ರವಾದ ಪ್ರಸಂಗ ನಡೆಯಿತು. ಪರಮಾಶ್ಚರ್ಯದ ಪ್ರಸಂಗ ನಡೆಯಿತು. ಅವನಲ್ಲಿ ಪುಷ್ಪ ವಿಷಯವಾಗಿರ್ತದೆ ಅಷ್ಟು ದುರ್ಯೋಧನ ಮೇಲೆ ದಬಾಗದಲ್ಲಿ ಹುಡುಗಿಬಿಟ್ರು. ನೋಡೋರು ತಲೆ ಕೆಟ್ಟವರು ಇರುತ್ತೆ, ಆ ಕಥೆಗೆ ಬದಲ ಮಾತುಗಳೇ ತಲೆ ಕೆಟ್ಟಿರುತ್ತೆ. ನೋಡಿಬಿಟ್ಟಿರುತ್ತೆ ಅವ್ರ ಮೇಲೆ ಪುಷ್ಪ ವೃಷ್ಟಿ. ಆಶ್ಚರ್ಯ ಎಲ್ಲರಿಗೂ ಕೂಡ, ದುರ್ಯೋಧನ ತಲೆಯೇ ಪುಷ್ಪ ವೃಷ್ಟಿ, ಕೃಷ್ಣನ ತಲೆ ಮೇಲೆಲ್ಲ, ದುರ್ಯೋಧನ ತಲೆ ಮೇಲೆ. ನೋಡಿ ಏನಿಸುತ್ತೆ, ದುರ್ಯೋಧನ ಹೇಳಿ ಸರಿ ಅಂತ ಅನಿಸುತ್ತಾ ಇಲ್ಲೋ? ಸರಿ ಅಂತ ಅನಿಸುತ್ತೆ. ಹಾಗೆ ಅನಿಸಲಿ ಅಂತಲೇ ದೇವತೆಗಳು ಮಾಡಿದರು ಅಂತ ಹೇಳುತ್ತೆ. ದುರ್ಯೋಧನಿಗೆ ಅವರಿಗೂ ಸರಿ ಅನಿಸಲ್ಲ, ದುರ್ಯೋಧನ ಕಡೆಯವರಿಗೂ ದುರ್ಯೋಧನ ಮಾಡಿದ್ರು ಸರಿ ಅಂತ ಅನಿಸ್ಬೇಕು. ಅದರಿಂದ ಅವರೆಲ್ಲರಿಗೂ ಪಾಪ ವೃದ್ಧಿಯಾಗಬೇಕು. ಸ್ವಲ್ಪ ದುರ್ಯೋಧನಿಗೂ ಕೂಡ ಅಬ್ಬ ನಾನು ಬಾಯಿ ಸರಿಯಾಗಿದ್ದೇನೆ ಅಂತ ಸಾಯ್ಬೇಕು. ಅವರು ಹಾಗೆ 100% ಪಾಪಿ ಆಗ್ತಾನೆ ಯಾವಾಗಲೂ ಕೂಡ. 100 ಒಬ್ಬ ಕಥೆ ಹೇಳ್ತಾರೆ, ಕಲಿಯುಗದೊಳಗೆ ಅವರು ಇದ್ದಾನಂತೆ. ಸುಮಾರು ಸಾಯಂಕಾಲ 5-6 ಗಂಟೆ ಆಗಿದೆ. ಅವನು ಸಂಧಾನ ಮಾಡಬೇಕು, ಮಲ್ಕೊಂಡ್ಬಿಟ್ಟಿದ್ದಾನೆ. ಯಾರೋ ಬಂದು ಎಬ್ಬಿಸಿದ್ರಂತೆ ಸಂಧಾನ ಮಾಡಲಿಕ್ಕೆ ಅಂತ ಹೇಳಿ ಎಬ್ಬಿಸಿದ್ರಂತೆ. ಆಗ ಕಲಿಯ ಕಳಿಸಿದಂತೆ, ಎಬ್ಬಿಸಿಬಿಡೋರು ನನ್ನ ಅಂತ ಹೇಳಿದ್ರು. ಎಬ್ಬಿಸಿದ್ರಂತೆ, ಎಬ್ಬಿಸಿ ಸಂಧಾನ ಮಾಡಿದಂತೆ. ಯಾರೋ ಬಂದು ಹೇಳಿದ್ರಂತೆ, ಅಲ್ಲಯ್ಯ ಕಲಿ, ಸಂಧಾನ ಬಿಡಿಸೋ ಪುಣ್ಯಾತ್ಮ ನೀನು, ಪರಮ ಪಾಪಿಷ್ಟ, ಅವು ಹೇಗೂ ಮಲಗಿದ್ದ, ಯಾಕೆ ಎಬ್ಬಿಸ್ತಿ ಅಂತ ಕೇಳಿ ಹೇಳಿದನಂತೆ. ಹಾಗಲ್ಲಯ್ಯ, ಇವನು ಭಾರಿ ಒಳ್ಳೆ ಜೀವ, ಇವನು ಈ ಮಲಗಿದ್ರೆ ಆಮೇಲೆ ಹೇಳ್ತಾನೆ, ಆಮೇಲೆ ಕೊರಗ್ತಾನೆ, ಸಂಧಾನ ಬಿಟ್ಟು ಬಿಟ್ಟೆ ಅಂತ ಕೊರಗ್ತಾನೆ. ಈ ಬಿಟ್ಟು ಪಾಪ ಹೋಗಿಬಿಡುತ್ತೆ, ಆಮೇಲೆ ಕೊರಗೋದ್ರಿಂದ ಅದು ಪುಣ್ಯ ಜಾಸ್ತಿ ಆಗಿಬಿಡುತ್ತೆ. ಅದು ಸಂಧಾನ ಮಾಡಲು ಅಷ್ಟವೇ ಇರುತ್ತೆ ನಿಮ್ಮ ಮಧ್ಯೆ, ಅದು ಈ ಪುಣ್ಯ ಕಡಿಮೆ, ಆ ಪುಣ್ಯ ಜಾಸ್ತಿ ಆಗುತ್ತೆ ಅಂತ ಎಬ್ಬಿಸಿಬಿಟ್ಟು ಮಾಡಿಸಿ ಅಂತ ಹೇಳಿದರು. ಎಂತ ಲಾಜಿಕ್ ಇದೆ ದುರ್ಯೋಧನೊಳಗೆ, ಒಳ್ಳೆ ಲಾಜಿಕ್ ಅದು. ಅಂದ್ರೆ ಪಾಪ ಮಾಡಿದ್ರೆ ಪಶ್ಚಾತ್ತಾಪ ಕೊಟ್ಟರೆ ಪಾಪ ಹೋಗಿಬಿಡುತ್ತೆ, ಆದ್ದರಿಂದ ಪಶ್ಚಾತ್ತಾಪ ಪಡದಂತೆ ಮಾಡ್ತಾನಂತ ಕಲಿ ಇದು ಆಶ್ಚರ್ಯ. ಅದು ದುರ್ಯೋಧನ ಪಶ್ಚಾತ್ತಾಪ ಪಡಬಾರದು, ತಾಯಿ ಮಾಡಿದ್ದೆ ಸರಿ ಅಂತ ತಿಳ್ಕೊಂಡು ಸಾಯ್ಬೇಕು. ಅದಕ್ಕೋಸ್ಕರವಾಗಿ ತಲೆಗೆ ಹೂ ಸುರಿಸಿಬಿಟ್ಟಿರೋ ದೇವತೆಗಳು, ಈ ದರ್ಬಾರ್ನ ಗತಿ ಏನಾಗಬೇಕು ಲೆಕ್ಕ ಹಾಕಿರೋಣ. ಮೊದಲೇ ಸಂಶಯ ಪಡ್ತಿದ್ದಾನೆ ಕೃಷ್ಣ ಬೇರೆ, ಸಂಶಯ ಬರ ಹೇಳಿಬಿಟ್ಟಿದ್ದಾನೆ. ದುರ್ಯೋಧನ ಕೃಷ್ಣನ ಬೇಡ, ತಲೆಗೆ ಪುಷ್ಪವೃಷ್ಟಿ ಆಯ್ತು, ಇನ್ನು ಕನ್ಫರ್ಮ್ ಆಗಬೇಕು ಬೇಡ ಪಾಪ. ಅತಿ ಸಂಶಯನಂ ಚಕ್ರೇ ಧರ್ಮರಾಜಂ ಜಗತ್ಪತಿ, ಸಂಶಯ ಜಾಸ್ತಿ ಬರ್ತಾ ಹೋಗ್ತಾನೆ ಕೃಷ್ಣ. ಇದೆಲ್ಲ ಬಹಳ ಅರ್ಥವತ್ತಾದ ಮಾತುಗಳು. ದುರ್ಯೋಧನ ಆಡಬಾರದ ಮಾತನ್ನಾಡಿದ, ತಲೆಗೆ ಪುಷ್ಪವೃಷ್ಟಿ ಸಿಕ್ತು. ಇವತ್ತು ಸಭೆ ಸಮಾರಂಭದಲ್ಲಿ ಹೂವಿನ ಹಾರ ಬೀಳಬೇಕಾದ್ರೆ ಹಾಡುಗಾರ ಮಾತಾಡಿದ್ರೆ ಬೀಳೋದು. ಕಲಿಯೋದು ಕಲಿಯುಗ, ಕಲಿಯುಗದೊಳಗೆ ಹೂ ಹಾಕಬೇಕು ಅಂತಿದ್ರೆ ಅಂತ ಹೂ ಹಾಕಬೇಕು, ಬೇರೆ ಹೂಗಳಲ್ಲ. ಕೆಟ್ಟ ಮಾತಾಡಿದ್ರೆ ಆಗ ಸನ್ಮಾನ, ಒಳ್ಳೆ ಮಾತಿಗೆ ಆಗೋದಿಲ್ಲ, ಅವರು ಬಹಳ ದುರಂತ ಆದವರು. ಕೆಟ್ಟ ಮಾತಿಗೆ ಭಾರಿ ಪುರಸ್ಕಾರಗಳು, ದುರ್ಯೋಧನಿಗಾಗಿದ್ದ ದೊಡ್ಡ ದೃಷ್ಟಾಂತ ಅದು. ಅಂತ ಆ ಕ್ಷಣಕ್ಕೆ ಕೃಷ್ಣ ಮಾತಾಡ್ತಾನೆ, ದುರ್ಯೋಧನ ಪುಷ್ಪವೃಷ್ಟಿ ಆಯ್ತು ಅಂತ ಹೇಳ್ಕೊಂಡು ಖುಷಿ ತರಲಿಕ್ಕೆ ಹೋಗಬೇಡ. ಇಂಥ 1,000 ಪುಷ್ಪವೃಷ್ಟಿ ಆದರೂ ಕೂಡ ನೀನು ಪರಮ ಪಾಪಿ ಅನ್ನೋದು ಬದಲಾಗೋದಿಲ್ಲ ಅಂತ ಕೃಷ್ಣ ಹೇಳಿದನು. ಎಷ್ಟು ಒಳ್ಳೆ ಮಾತಿದ್ರು ಅಂತ, ಎಷ್ಟು ಪುಷ್ಪವೃಷ್ಟಿ ಆದರೂ ಕೂಡ ನೀನು ಒಳ್ಳೆಯವರಂತೆ ಪ್ರೂವ್ ಆಗೋದಿಲ್ಲ. ಯಾವಾಗಲೂ ಒಳ್ಳೆತನ ಕೆಟ್ಟತನ ಪ್ರೂವ್ ಆಗಬೇಕಾದ್ರೆ ಈ ಪುಷ್ಪವೃಷ್ಟಿ ಎಷ್ಟುವೃಷ್ಟಿ ಆಗ ಅವಲಂಬಿಸಕ್ಕೆ ಹೋಗಬಾರದು. ಮಾಡಿದ ಕಾರ್ಯ ಧರ್ಮ ಕಾರ್ಯವಾದರೆ ಪುಷ್ಪವೃಷ್ಟಿ ಆಗದೇ ಹೋದರೂ ಕೂಡ ಅದು ಪುಣ್ಯ ಇದ್ದೇ ಇದೆ. ಅಧರ್ಮ ಕಾರ್ಯವಾದರೆ ಪುಷ್ಪವೃಷ್ಟಿ ಆದರೂ ಪ್ರಯೋಜನ ಇಲ್ಲ. ಎಷ್ಟು ಒಳ್ಳೆ ತತ್ವ ಗೊತ್ತಾ ಇದೆ. ಒಂದು ಯಾರೋ ಯಾರೋ ಮೋಸ ಮಾಡಿಬಿಟ್ಟಿರ್ತಾರೆ, ದೇವ್ರನ್ನ ಹೂ ಕೇಳೋರು, ಬಲಗಡೆಯಿಂದ ಕೊಟ್ಟರೆ ತಪ್ಪಲ್ಲ ಅಂತ ಅರ್ಥ, ಎಡಗಡೆಯಿಂದ ಕೊಟ್ಟರೆ ತಪ್ಪು ಅಂತ ಅರ್ಥ. ಎಡಗಡೆಯಿಂದ ಬಿತ್ತು ಅಬ್ಬಾನ ಮಾಡಿ ತಪ್ಪಲ್ಲ, ಏಕಾಶಿ ಉಪವಾಸ ಬಿಟ್ಟು ಬಿಟ್ಟ ಹೂ ಕೇಳಿದ, ದೇವರ ತೋರು ಬಿದ್ದು ಸರಿಯೋ ತಪ್ಪು ಅಂತೇಳಿ, ಬಲಗಡೆಯಿಂದ ಬಿದ್ದರೆ ಸರಿ, ಎಡಗಡೆಯೋ ತಪ್ಪು, ಎಲ್ಲಿಂದ ಬಿತ್ತು, ಓ ಪರವಾಗಿಲ್ಲ. ಈ ರೀತಿ ಹೇಳ್ತಾರೆ, ಮೂರ್ಖ ಇದ್ದೆ ನೀನೀಗ, ಇದನ್ನು ದೇವರು ಕೇಳೋ ಪ್ರಶ್ನೆನೇ ಅಲ್ಲ, ಶಾಸ್ತ್ರ ಪ್ರೂವ್ ಮಾಡಿ ಆಗಿಬಿಟ್ಟಿದೆ. ಆಗಲೇ ನಾನು ಮಹಾಪಾಪ ಅಂತ ಹೇಳಿದ ಮೇಲೆ ಮತ್ತೆ ಹೂ ಕೇಳೋದು ಕಣಿ ಕೇಳೋದು ಮಾಡಕ್ಕೆ ಹೋಗಬಾರದು, ಅದು ತಪ್ಪು ತಪ್ಪೇನೆ. ಆ ರೀತಿ ಕೇಳೋದಕ್ಕೆ ಹೋಗದೆ ಮೊದಲು ಅಪರಾಧ ಆಗದೆ, ಕೇಳೋದಕ್ಕೆ ಡೌಟ್ ಬಂದ ಕೇಳಬೇಕು. ಡೌಟ್ ಇಲ್ಲಿದೆ ಈ ಬಗ್ಗೆ, ಈಗ ಏಕಾಶಿಸು ಮಾಡಬಹುದು, ಡೌಟ್ ಇಲ್ಲೇ ಇಲ್ಲ, ಮಾಡಲೇಬೇಕು ಅಂತ ಸಿದ್ಧಾಂತ. ನ ಭೋಕ್ತವ್ಯಂ ನ ಭೋಕ್ತವ್ಯಂ ಸಂಪ್ರಾಪ್ತೆ ಹರಿವಾಸರೇ, ರುದ್ರದೇವರು ಪಾರ್ವತಿದೇವಿಗಳಿಗೆ ಸಂದೇಶ ಇರುವಂತ ರಟಂತೀಹ ಪುರಾಣಾನಿ ಭೂಯೋ ಭೂಯೋ ವರಾನನೆ, ನಾ ಭೋಕ್ತವ್ಯಂ ನಾ ಭೋಕ್ತವ್ಯಂ ಸಂಪ್ರಾಪ್ತಿ ಹರಿವಾಸರೇ. ಇದು ತತ್ವ ನಿಶ್ಚಯವಾದ ಕಾಲಕ್ಕೆ ಈ ಹೂಗಾಗಿ ತೀರ್ಮಾನ ಮಾಡ್ತಾರೆ. ಯಾರಾದ್ರೂ ಕೂಡ ಪಾಸಾಗೋಣಕ್ಕೆ ಬರೋ, ಏಕಾಶವಾಸ ಮಾಡೋದು ಪಾಸಾಗೋಣಕ್ಕೆ ಬರುತ್ತಾ? ಸಾಧ್ಯ ಇಲ್ಲ. ಅದೆಲ್ಲ ಕೂಡ ತಪ್ಪು ತಪ್ಪೇ ಸರಿ ಸರಿನೇ. ನೀನು ಮಹಾಪಾಪಿಷ್ಟ, ನೀನು ಭಗವಂತ ಹೇಳಿದ್ದಾನೆ, ನಿನ್ನಂಥ ಪಾಪಿಗೆ ಸದ್ಗತಿಯಾಗೋದಾದರೆ ದುರ್ಗತಿ ಯಾರಿಗಾಗಬೇಕು ಅಂತ ಭಗವಂತ ಕೇಳ್ತಾರೆ. ನಿನ್ನಂಥ ಪಾಪಿಗೂ ಸದ್ಗತಿ ಆಗೋದಾದರೆ ದುರ್ಗತಿ ಯಾರಿಗಾಗಬೇಕು? ಹಾಗಿದ್ರೆ ನಿನಗಿಂತ ಕಂತೆ ಉಳಿದರೆ ಒಳ್ಳೆಯವರಾಗಿಬಿಡ್ತಾರೆ. ಹಾಗಿದ್ರೆ ಸಾಧ್ಯ ಇಲ್ಲ. ನಿನ್ನ ಸದ್ಗತಿ ಆಗುತ್ತೆ ಎಂಬುದು ಎಂಥ ಕೆಟ್ಟ ಮಾತು ಅಂತ ಕೇಳಿದರೆ, ಧ್ವಾಂತಂ ಸಾತ್ ಸೂರ್ಯವತ್ ಪ್ರಕಾಶಕಂ ಅಂತ ಹೇಳ್ತಾರೆ. ಇವತ್ತು ಕತ್ತಲೆ ಸೂರ್ಯ ಹೊರಗೆ ಹೊಳಿತಾ ಇದೆ ಅಂತ ಯಾರಾದ್ರೂ ಹೇಳಿದರೆ ಆ ಮಾತನ್ನು ನಂಬುವುದು ಅಂತ ಆದರೆ ನೀನು ಪುಣ್ಯವಂತ ಅಂತ ನಂಬುವುದು ಅಷ್ಟೇ. ಕತ್ತಲೆ ಹೇಗಿದೆ ಅಂದರೆ ತಲೆ ಕರ್ಕೊಂಡು ಹೊಳಿತಾ ಇದೆ ಸೂರ್ಯ ಹೊರಗಾಗಿ ಅಂತ ಕೇಳಿದರೆ ಎಂಥ ಮೂರ್ಖರು ಆ ರೀತಿ ಮಾತಾಡಕ್ಕೆ ಬರೋದಿಲ್ಲ. ಕತ್ತಲೆ ಬೆಳಗಿರುತ್ತ ಹೊಸ್ತು ಸೂರ್ಯರತ್ತ ಹೊಡೆಯುತ್ತ. ಕತ್ತಲೆ ಅಂದ್ರೆ ಕತ್ತಲೇನೆ, ತಪ್ಪು ಅಜ್ಞಾನ ಅಂದ್ರೆ ಅಜ್ಞಾನವೇ, ಮಿಥ್ಯಾಜ್ಞಾನ ಮಿಥ್ಯಾಜ್ಞಾನವೇ, ನಿನ್ನ ಸಿಗೋ ದುರ್ಗತಿಯ ಹೊರತು ಏನು ಮಾಡಿದ್ರೂ ಸಿಗೋದಿಲ್ಲ ನಿನಗೆ ಅಂತ ಕೃಷ್ಣ ನೇರ ಹೇಳ್ತಾನೆ. ನಮಗೆ ತೋರಿಸ್ತಾನೆ, ಧರ್ಮ ಕಾರ್ಯವನ್ನು ಮಾಡಿ, ಶಾಸ್ತ್ರೋಕ್ತವಾಗಿ ಮಾಡಿ, ಸಾವಿರ ಜನ ತಪ್ಪು ಅಂತ ಹೇಳಿ ತಡೆಕರಿಸಿಕೊಳ್ಳೋಕೆ ಹೋಗ್ಬೇಡಿ, ಅದು ಸರಿನೇ. ತಪ್ಪು ಪಾಪ ಕಾರ್ಯವನ್ನು ಮಾಡಿ ಸಾವಿರ ಜನ ಸರಿ ಅಂತ ಹೇಳಿ ಅದು ಪಾಪ ಕಾರ್ಯನೇ. ಅವ್ರು ಸರಿ ಅಂತ ಹೇಳಿದ ಮಾತ್ರಕ್ಕೆ ಬದಲಾಗೋದಿಲ್ಲ, ತಪ್ಪು ಅಂತ ಹೇಳಿದ್ರೆ ಸಂಜೆ ಆಗೋದಿಲ್ಲ. ಶಾಸ್ತ್ರ ಪ್ರಕಾರ ನಡೀಬೇಕು ಹೊರತು ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತ, ಪ್ರಮಾಣಕ್ಕೆ ಅನುಸರಣೆಯಾಗಿ ನಡೀಬೇಕು ಹೊರತು ಬೇರೆ ಅಲ್ಲ. ಇವತ್ತು ರಿಸಲ್ಟ್ ಬರಬೇಕಲ್ಲ, ಎಲ್ಲ ಒಬ್ಬರು ಕೂರಿಸಲು ಪಾಸ್ ಆಗ್ತಾ ಕೂತ್ಬಿಡುದು, ಎಲ್ಲ ವಿನ್ಯಾಸ ಏನಪ್ಪ ಪಾಸ್ ಆಗ್ತದೆ. ಈ ರೀತಿ ಮಾಡಿ ಓದ್ಬೇಕು, ಈ ಮಧ್ಯೆ ಯಾರು ಓದ್ತಾರ? ಸಾಧ್ಯನೇ ಇಲ್ಲ. ಓದಬೇಕು, ಕಷ್ಟಪಟ್ಟು ಬರೀಬೇಕು, ಅನಂತರ ಬರೆದಿದ್ದು ವ್ಯಾಲ್ಯೂ ಮಾಡಬೇಕೇ ಹೊರತು ಈ ಕಾಸಾಕಿ ದೇವ್ರು ಹೂ ಹಾಕಿ ಕೇಳೋ ವಿಚಾರಗಳೆಲ್ಲ ಅವೆಲ್ಲ ಕೂಡೋದು. ದೇವ್ರ ಮೂಢನಂಬಿಕೆ ಖಂಡನೆ ಮಾಡ್ತದೆ, ಅರ್ಥ ಮಾಡ್ಕೋಬೇಕು ನಾವು. ದೂರು 90 ಪಾಲಿದರೆ ಮೂಢನಂಬಿಕೆ ಅನುಸರಿಸ್ತಾರೆ. ಭಗವದ್ ಮಹಾಭಾರತ ಆದಿಗಳ ಗ್ರಂಥಗಳು ಮೂಢನಂಬಿಕೆಯನ್ನು ಒಪ್ಪೋದಿಲ್ಲ. ಸತ್ಯ ಸತ್ಯ ಅದು, ಸತ್ಯವನ್ನು ಯಾವುದೇ ಒಂದು ಇದನ್ನು ಸೋಗಿನಿಂದ ಸರಿ ಮಾಡಕ್ಕೆ ಸಾಧ್ಯ ಇಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ನಮ್ಮ ಮನಸ್ಸು ಎಷ್ಟು ಧೈರ್ಯ ಬರುತ್ತಾಗ. ನೀನು ಕಳ್ಳತನ ಮಾಡಿದ್ದು ಅಂದ ಮೇಲೆ ನೀನು ಪಾಶಿಚ್ಚ ಅನುಭವಿಸಲೇಬೇಕು, ಯಾವುದೇ ಸನ್ಮಾನವೂ ನನ್ನ ಮೇಲೆ ಕೆತ್ತಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಇದು ಚಾಲೆಂಜ್ ಮಾಡ್ತಾನೆ, ನಿನಗೆ ಎಂದೂ ಆಗಲಿ ಸಾಧ್ಯ ಇಲ್ಲ ದುರ್ಯೋಧನ, ನೀನು ಹಿಂಸೆ ಪಡಲೇಬೇಕು, ನರಕ ದುಃಖಕ್ಕೆ ಹೋಗಲೇಬೇಕು ಅಂತ ಹೇಳಿದರೆ. ಪುಷ್ಪವಿಷ್ಣು ಯಾತಕ್ಕಾಯಿತು ಅಂತ ಹೇಳ್ತಾರೆ ದೇವತೆಗಳು. ಕೃಷ್ಣ ಹೇಳಿ ಮಾಡಿಸಿದಂತೆ ತಲೆ ಮೇಲೆ ಒಂದು ಹೂವು ಬಿಡ್ರೆ ಅಂತ ತಲೆ ಮೇಲೆ ಅಂತ ಹೇಳಿದ್ರು, ಗಟ್ಟಿಯಾಗಲಿ ಅಂತೇಳಿ. ಕೃಷ್ಣನ ಅಪ್ಪಣೆಯಿಂದ ಆದ ಪುಷ್ಪವಿಷ್ಣುನೇ ಹೊರತು ದೇವತೆಗಳೇ ಮಾಡಿದ್ದು, ಮತ್ತೆ ಕೃಷ್ಣನೇ ಮಾಡಿಸಿದ್ದು. ಉದ್ದೇಶ ಅವರ ಬುದ್ಧಿ ಇನ್ನೂ ಕೆಡಬೇಕು ಅಂತ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ. ಕಲಿಯುಗದ ವಾತಾವರಣವನ್ನು ಭಗವಂತ ನಮಗೆ ತಿಳಿಸಿಕೊಡ್ತಾ ಇರ್ತಾರೆ. ಆ ರೀತಿಯಲ್ಲಿ ಕೃಷ್ಣವಿಷ್ಣು ನಡೀತಂತೆ. ಆಗ ಮತ್ತೊಂದು ಕಡೆ ಹೇಳ್ತಾರೆ, ಸಂಸೆ ಧರ್ಮರಾಜ ಗೋಳಾರ್ಧ ಕೂತುಬಿಟ್ಟನಂತೆ. ಅಯ್ಯೋ, ಕೃಷ್ಣವಿಷ್ಣು ಬೇರೆ ಆಯ್ತು, ದುರ್ಯೋಧನ ಸರಿ ಅಂತಾಯ್ತು, ಅವೆಲ್ಲ ತಪ್ಪಾಯ್ತು ಅಂತ ಕೂತಾಗ ಧರ್ಮರಾಜ ಅಂತ ಎಷ್ಟು ಹೇಳಿದ್ರು ಕೇಳಿಲ್ಲವಂತೆ. ಆ ಕೃಷ್ಣ ಹೇಳಿದಂತೆ, ಹೋಗು, ಹೂ ಬಿದ್ದಿದೆ ಅಲ್ಲ, ಸ್ವಲ್ಪ ವಾಸನೆ ನೋಡು ಅಂತ ಹೇಳಿದಂತೆ. ಹೋಗಿ ನೋಡಿದ್ರೆ ಕೆಲ ದುರ್ವಾಸನ ಹೂಗಳವೆಲ್ಲ ಕೂಡ. ಅದಕ್ಕೆ ಹೇಳ್ತಾರೆ, ಹೂ ಗುರುಗಳು ಅಂತ ಮೋಸ ಹೂಗಳು ಹೋಗಬೇಡಿ, ನಿಷಿದ್ಧ ಹೂವುಗಳು ಪ್ರಜ ಆದರೆ ಅವು ತಲೆಕ ವಸ್ತ್ರ ಹಾಗೆ ಹಾಗೆ ಉಪವಾಸ ಭಾಷೆ ಮತ್ತೆ ಚುನಾವಣೆ ಭಾಷೆ ಸಮಾಜ ಗವರ್ನೆಸ್ ಬಿಟ್ಟರೆ ಓಡು ಅಂತ ಹಾಕ್ತಾರೆ, ಸನ್ಮಾನ ಮಾಡ್ತಾರೆ, ಯಾರು ತಿರುಗಳು ಸಾಧ್ಯ ಇಲ್ಲ, ಲಾಟ ಹೋಗ್ತಾರೆ. ಕೆಟ್ಟು ನಿರ್ಗಂಧ ಕುಸುಮಗಳು, ದುರ್ಗಂಧ ನಿರ್ಗಂಧ ಇದ್ರೆ ದೇವ್ರ ಪೂಜೆ ಬರೋದಿಲ್ಲ. ಟೀಕಾರಾಯರು ಬರೀತಾರೆ, ಸುಗಂಧ ಪುಷ್ಪಗಳನ್ನು ದೇವ್ರ ಮೇಲೆ ಹಾಕಬೇಕೆ ಹೊರತು ಗಂಧರಹಿತವನ್ನ ಕಾಕಡ ಎಕರಲ್ಲಿ ದೇವ್ರಿಗೆ ಹಾಕಬಾರದು, ಸುವಾಸನೆ ಇರೋದಿಲ್ಲ, ಅದು ನಿರ್ಗಂಧ ಕುಸುಮವನ್ನು ಹಾಕಬಾರದು ಅಂತ ಹೇಳುತ್ತಾರೆ. ಅದಕ್ಕೆ ರಾಯರು ಪರಿಮಳ ಅಂತ ಹೆಸರಿಟ್ಟಿದ್ದಾರೆ. ಒಳ್ಳೆ ಪರಿಮಳದ ಹೂವನ್ನು ದೇವ್ರ ಮೇಲೆ ಹಾಕಬೇಕೆ ಹೊರತು ಕೆಟ್ಟ ಪರಿಮಳ ಹೂವನ್ನು ಹಾಕಬಾರದು, ಪರಿಮಳ ಇಲ್ಲದ ಹೂವನ್ನು ಹಾಕಬಾರದು ದೇವರಿಗೆ. ಇದು ಬಹಳ ತಚ್ಚವಾಗಿರೋದು. ದುರ್ಯೋಧನೆಯಲ್ಲಿ ಬಿದ್ದಿರೋದೆಲ್ಲ ಕೆಟ್ಟ ಹೂಗಳ ಹೊರತು ಒಳ್ಳೆ ಹೂಗಳಲ್ಲ ಅಂತ ಹೇಳಿದ್ರೆ. ಆಚಾರ್ಯ ಭಾಷ್ಯ ಪ್ರವಚನ ಮಾಡ್ತಾ ಕೂತಿದ್ದ ರೈತರ ಭಾಷ್ಯವನ್ನ ಕೊನೆಯ ಪುಷ್ಪವೃಷ್ಟಿ ಆಗ್ತಾ ಇದೆ. ಸುಗಂಧದ ಕೊನೆಯ ಶ್ಲೋಕ, ನಮಸ್ತೆ ಪ್ರಾಣೇಶ ಪ್ರಣತ ವಿಹೋ ಯಾವ ನಿಮಗಾಹ, ನಮಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ, ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್, ನಮ ಶ್ರೀಮನ್ ಮಧ್ವ ಪ್ರದೇಶ ಸುದೃಶಂ ನೋ ಜಯ ಜಯ. ಪುಷ್ಪವೃಷ್ಟಿ ಅಂತ ಹೇಳಿದನಲ್ಲ, ಅದೇ ಪುಷ್ಪವೃಷ್ಟಿ ಅಂದ್ರೆ ಆಚಾರ್ಯನ ಆದ ಪುಷ್ಪವೃಷ್ಟಿ ಅಂದ್ರೆ ಅಂತ ಪುಷ್ಪವೃಷ್ಟಿ ಅದು, ದೇವರು ಸುರಿಸ್ತಾ ಇರತಕ್ಕಂಥ ಪುಷ್ಪವೃಷ್ಟಿ ಅದು. ಆಗ ಸಾರಸ್ಯ ಹೇಳ್ತಾರೆ, ಆ ಎಂಥ ಪುಷ್ಪಗಳಾಯಿತು ಅಂತ ಮಧುವೇ ಹೇಳ್ತಾ ಇತ್ತು. ಮಿತಿ ನಿಗದಿತವಂತಹ ತತ್ರ ವೃಂದಾರ ಕೇಂದ್ರಾಹ ಪುರುಷರ ಅಖಿಲ ದೃಶ್ಯಂ ಪುಷ್ಪವಾರಂ ಸುಗಂಧಂ ಅಂತ ಹೇಳುತ್ತಾರೆ. ಹರಿರಹಿತ ವರಿಷ್ಠೇ ಶ್ರೀಮದ್ ಆನಂದ ತೀರ್ಥೆ, ನೋಡಿದ್ರೆ ಎಂಥ ಹೂವಾಸಿ ಅಂತ ಕೇಳಿದರೆ ಭೂಲೋಕದ ಹೂ ಅಲ್ಲ ಅಂತ ಕಷ್ಟ ಗೊತ್ತಾಗ್ತಿತ್ತಂತೆ. ಭೂಲೋಕದ ಹೂಗಳಲ್ಲ ಇವು, ಮಂದಾರ ಪಾರಿಜಾತ ದೇವಲೋಕದ ಪುಷ್ಪಗಳು. ಒಂದು ಹೂವು ಇದ್ರೆ ಸಾಕಂತೆ, ಎಷ್ಟೋ ವರ್ಷಗಳ ಕಾಲ ವಾಸನೆ ಕೈ ಮುಟ್ಟಿದ್ರೆ ವಾಸನೆ ಹೋಗೋದಿಲ್ಲ ಅಂತ. ಅಂಥ ಒಂದು ಸುಗಂಧ ಪುಷ್ಪಗಳು ಸುರಿಮಳೆಯಾಗಿದೆ ಆಚಾರ್ಯರ ಮೇಲೆ. ಆಚಾರ್ಯ ಅದೃಶ್ಯರಾದ ಕಾಲದ ಘಟ್ಟ ಸುಮಧು ಕೊನೆಯ ಶ್ಲೋಕ ಸುಗಂಧಂ ಅಂತ ಕರೆದಿದ್ದಾರೆ. ಇಲ್ಲಿ ಬರೀ ದುರ್ಗಂಧ, ಇಲ್ಲ ದುರ್ಗಂಧದ ಪುಷ್ಪಗಳು ಬಿದ್ದವು ನೀನು ಕೃಷ್ಣನ ಬೈದಿದ್ದಕ್ಕೆ, ಸುಗಂಧ ಪುಷ್ಪಗಳು ಬಿದ್ದವು ದೇವರ ಸ್ತೋತ್ರ ಮಾಡಿದ್ದಕ್ಕೋಸ್ಕರ. ನಾರಾ ಸರ್ವೈಶ್ಚ ವೈದಿಕ ಪದೈ ರತಿ ಲೋಕಶಬ್ದೈ ಮೇಘಾಗ್ನಿ ವಾರುಹಿ ತಲಾದಿ ರವೈಶ್ಚ ಸರ್ವೈ ಏಕೋಹಿ ಧೇಯ ಪರಿಪೂರ್ಣ ಗುಣ ಪ್ರಿಯೋಲಂ ನಾರಾಯಣ ಮಮ ಸದೈವ ಸುತುಷ್ಟಿ ನೇತು ಅಂತ ಹೇಳಿದ್ದಕ್ಕೆ ಅದು ಸುವರ್ಣ ಸುಗಂಧದ ಪುಷ್ಪ, ಇದರಿಂದ ದುರ್ಗಂಧದ ಪುಷ್ಪವಾದ್ದರಿಂದ ಎಷ್ಟು ಕಾಂಟ್ರಾಸ್ಟ್ ಇದೆ. ದುರ್ಯೋಧನ ಕಲಿ ಜೀವಾಧಮ ಅವನ ಮೇಲೆ ಸುಗಂಧದ ಪುಷ್ಪಗಳು, ವಾಯುದೇವರು ಶಿವೋತ್ತಮರು ಅವರ ಮೇಲೆ ಸುಗಂಧದ ಪುಷ್ಪಗಳು. ಆದ್ದರಿಂದ ಪುಷ್ಪ ಅಂತ ಅಷ್ಟು ತಿಳ್ಕೊಳ್ಳೋಕೆ ಹೋಗಬೇಡಿ, ಎಂಥ ಪುಷ್ಪಗಳನ್ನು ಯೋಚನೆ ಮಾಡಿ ಅಂತ ಹೇಳುತ್ತಾರೆ. ಇವತ್ತು ಸಭೆ ಸಮಾರಂಭದಲ್ಲಿ ಹೂ ಹಾಕ್ತಿರ್ತಾರಲ್ಲ, ಭಾರಿ ಹುಷಾರಾಗಿರಬೇಕು, ಹಾರ ಹಾಕಿಬಿಡ್ತಾರಲ್ಲ, ನಿಮಗೆ ಗೊತ್ತಿರೋದಿಲ್ಲ, ತುಂಬಾ ಜನ ಎಂತ ಚೆನ್ನಾಗಿ ಗೆಸ್ಟ್ ಬಂದ್ಬಿಟ್ಟಿರ್ತಾರೆ, ಆಹಾರ ತಂದಿರ್ತಾರೆ, ಪಾಪ ಏನ್ ಚೆನ್ನಾಗಿ ಇರ್ತಾರೆ, ಏನ್ ಮಾಡ್ತಾರೆ ಗೊತ್ತೇನು, ಮೊದ್ಲು ಹಾಕಿರ್ತಾರಲ್ಲ ಹಿಂದಿನಿಂದ ಹೋಗ್ತಾರೆ, ಸ್ವಲ್ಪ ಗಂಟು ತಪ್ಪಿಸ್ತಾರೆ, ಹಾರ ಕೊಡಿ ಕೈ ಅಂತ ಕೇಳ್ತಾರೆ, ಇಸ್ಕೊಂಡು ಒಂದು ಹಾಕಿಬಿಡ್ತಾರೆ, ಮತ್ತೆ ಇನ್ನೊಬ್ಬರು ಹಾರಿ ಇನ್ನೊಬ್ಬರು ಅವ್ರಿಗೊಂದು ಹಾಕ್ತಾರೆ, ಮತ್ತೆ ಅಲ್ಲಿ ಹಾರ ಹಾಕಿದರೆ ವಾಸಿ ಯಾರು ಹಾಕಿದ ಹಾರಡು ಹೊಸ ಹಾರಡು ಕೇಳ್ಬೇಕು ಫಸ್ಟ್ ಅವರು, ಇವತ್ತು ಎಷ್ಟೋ ಜನ ಅಂಗಡಿ ಮಾಡ್ತಾರೆ ಮತ್ತೆ ಏನೇ ಮಾಡ್ತಾರೆ ತಿರುಗಿ ಅವ್ರು ಬಿಡೋದಿಲ್ಲ, ಅದೇ ಹಾರನ ಈ ತರ ವ್ಯವಹಾರ ಇದೆ, ಒಂದು ಭಕ್ತಿ ಕೇಳಿಲ್ಲ ಅಲ್ಲ ಈಗ ವ್ಯವಹಾರ, ಇವ್ರಿಗೆ ಇಂಥ ಇಂಥ ಹಾರ ಹಾಸೋರಿಗೆ ಬಿಡುಗ ವಾಸ ಅಂತ ಹೇಳ್ತಾರಲ್ಲ, ಹಾಕಿ ಯಾವುದರಲ್ಲಿ ಹರಿಯ ನಿರ್ಮಾಲ್ಯ ಗ್ರಾಹ್ಯನೇ ಹೊರತು ನರರ ನಿರ್ಮಾಲ್ಯ ಗ್ರಾಹ್ಯವಲ್ಲ. ತುಂಬಾ ಜನ ಸಮಾರಂಭಗಳು ಇಂಥ ಆಭಾಸಗಳು ಸಾಮಾನ್ಯರಾಗ್ತಾನೆ ಇರ್ತವೆ, ಅದು ಮದ್ದು ಅನ್ಕೊಂಡ್ಬಿಟ್ಟು ಕಡೆ ಹೋಗಿ ಬಿಡಿಸ್ಕೊಂಡ್ರೆ ಅದು ತೀರ್ಮಾನ ಮಾಡ್ಕೊಂಡೇ ಬಂದಿರ್ತಾರೆ, ಆಗಲೇ ಆಕಸ್ಮಿಕವೇ ವೆಲ್ ಪ್ಲಾನ್ಡ್ ಆಗಲ್ಲ ಕೂಡ, ಅದರಿಂದ ಆಗಲ್ಲ ಅರ್ಥನೇ ಇರೋದಿಲ್ಲ. ದುರ್ಯೋಧನೆಗೆ ಹಾಕಿದಂತಹ ಹಾರದಂತಹ ಹಾರ ಹಾಕಿದ್ರೆ ಯಾವ ಉಪಯೋಗವೂ ಬರೋದಿಲ್ಲ, ಆ ಸುಗಂಧ ಪುಷ್ಪವಾಗಬೇಕು, ಅದನ್ನೆಲ್ಲ ತಿಳಿಸಿದಾಗ ಧರ್ಮರ ಆಗ ಸ್ವಲ್ಪ ಸಮಾಧಾನವಾಯಿತು ಧರ್ಮರಾಜನೆ. ಕೃಷ್ಣ ಘೋಷಣೆ ಮಾಡಿದ, ಧ್ವಾಂತಂ ಸೂರ್ಯವತ್ಸಾತ್ ಪ್ರಕಾಶಕಂ, ನಿನ್ನಂಥ ಮಾಯಾವಿನಾರ ಶುಭಾಗತಿ, ನಿನ್ನಂಥ ಪಾಪಿಗೆ ಎಷ್ಟು ಹೂಬಾಲೆ ಹಾಕಿದ್ರು ಎಂಥ ಪುಷ್ಪವೃಷ್ಟಿ ಆದರೂ ಕೂಡ ಸದ್ಗತಿಯಾಗ ಸಂಭವ ಇಲ್ಲವೇ ಇಲ್ಲ. ಇನ್ನೆಲ್ಲ ಯೋಚನೆ ಮಾಡಿದರೆ ನಾವು ನಮ್ಮ ಜೀವನದಲ್ಲಿ ಯಾವ ಆಧಾರದ ಮೇಲೆ ನಮ್ಮ ಪುಣ್ಯಪಾಪಗಳನ್ನು ಲೆಕ್ಕ ಹಾಕಬೇಕು ಅಂತ ಗೊತ್ತಾಗುತ್ತೆ. ಅಷ್ಟರ ಸನ್ಮಾನ ಇಷ್ಟರ ಸನ್ಮಾನ ಅದು ಒಬ್ಬಸಿಕೇನೆ ಅಲ್ಲ, ಅದು ಒಂದು ಎಲ್ಲ ಮೂರ್ಖ ಇರಬೇಕು, ಅವ್ರೇನ್ ಮಾಡ್ತಿರೋದ್ರಿಂದ ಯಾರು ಸನ್ಮಾನ ಯಾರು ಮಾಡಬೇಕಾಗಿಲ್ಲ, ಆದರೆ ಒಳ್ಳೆ ರೀತಿಯಲ್ಲಿ ಬಂದು ದೇವತೆಗಳು ಕೊಂಡಾಡ್ತಾರೆ, ಅದಕ್ಕೆ ಘೋಷಣೆ ಮಾಡಬೇಕು. ಈ ಮಧ್ಯೆ ಮಧ್ಯದವರು ಪುರಾಣ ಹೇಳ್ತಿದ್ದ ಕಾಲಕ್ಕೆ ದೇವತೆಗಳು ಆರಂಭ ಪಡ್ತಾ ಇದ್ದರು, ಗೋವಿಂದ ಸುಂದರ ಕಥಾ ಸುಭಯಾಸ ನೃಣಾಂ ಆನಂದ ಎನ್ನ ಕಿರ ಕೇವಲ ಇಂದ್ರಿಯಾಣಿ ಕಿಂತುತ್ತ ಹೋ ರಜಪೀಠ ಪುರೇತ ರಾಜ್ಯಂ ಶ್ರೀವಲ್ಲಭಸ್ಯ ಭಜತಾಮಪಿ ದೈವತಾನಾಂ. ದೇವತೆಗಳು ಆನಂದ ಪಡ್ತಿದ್ದಂತೆ ಆ ಕಾನ್ಸೆಪ್ಟ್ ಇರಬೇಕೆ ಹೊರತು ಮೋಸವಂತರಗಳ ಕಾನ್ಸೆಪ್ಟ್ ಅನ್ಕೋಬಾರದು. ದುರ್ಯೋಧನ ಅಷ್ಟು ಮಾಡಿದ, ಅಷ್ಟೊತ್ತಿಗೆ ಕೃಷ್ಣ ಸಮಾಧಾನ ಮಾಡಿಬಿಟ್ಟು ಇದ್ದಕ್ಕಿದ್ದಾಗೆ ಹೊರಟಂತೆ, ಧರ್ಮರಾಜ ಸ್ವಲ್ಪ ಬರ್ತೇನೆ ನಾನು ಅಂತ ಹೊರಟನಂತೆ. ಯಾಕೆಂತ ಕೇಳಿದರೆ ಧೃತರಾಷ್ಟ್ರ ಗಾಂಧಾರಿ ಎಲ್ಲ ಗೋಳಾಡ್ತಿದ್ದಾರೆ, ಅದು ಸಮಾಧಾನ ಮಾಡಬೇಕಲ್ಲ ಅವ್ರನ್ನ, ಆ ಕಡೆ ಹೋಗ್ತೀನಿ ಅಂತ ಹೊರಟನಂತೆ. ಈ ಮುಂಚೆ ಯೂತ್ಸವನ್ನು ಕಳಿಸಿರ್ತಾನೆ, ಯೂತ್ಸು ಅಂತ ಅವನು ಕೌರವರಲ್ಲಿ ಒಬ್ಬ, ಆದರೆ ಗಾಂಧಾರಿಯ ಮಗನಲ್ಲ ಅವನು, ಗಾಂಧಾರಿಯ ಮಗನಲ್ಲ, ಧೃತರಾಷ್ಟ್ರನ ಮಗ, ಗಾಂಧಾರಿಯ ಮಗನಲ್ಲ, ಅವನನ್ನ ಕಳಿಸಿರ್ತಾನೆ. ಪಾಂಡವರಲ್ಲಿ ಶಿಫ್ಟ್ ಮಾಡಿರ್ತಾನೆ ಗೊತ್ತಿದೆ, ಈಗಾಗಲೇ ಯುದ್ಧದ ಮೊದಲ ದಿವಸ ಸಂಭವ ಘೋಷಣೆ ಮಾಡ್ತಾನೆ, ಯಾರಾದರೂ ದುರ್ಯೋಧನ ಕಡೆ ನನ್ನ ಕಡೆ ಬರೋದಾದರೆ ಸ್ವಾಗತ ಮಾಡ್ತೇನೆ, ಅವರನ್ನ ನಾನು ಪೂರ್ಣ ಸಂರಕ್ಷಣೆ ಮಾಡ್ತೇನೆ, ಭರವಸೆ ಕೊಡ್ತೇನೆ ಅಂತ ಹೇಳಿರ್ತಾರೆ. ಯೂತ್ಸ್ ಆಗಿ ಶಿಫ್ಟ್ ಮಾಡಿರ್ತಾರೆ, ಆ ಯೂತ್ಸ್ ಸುಖ ಯುದ್ಧದಲ್ಲಿ ಬದುಕಿದ್ದಾನೆ ಅಂತಾರೆ. ನೋಡಿದ್ರ ಆ 100 ಜನ ಪಾಂಡವರ ಪಕ್ಷಕ್ಕೆ ಬರಲಿಲ್ಲ, ಸತ್ತೋದರು, ಯೂತ್ಸ್ ಬಂದ ಬದುಕಿಬಿಟ್ಟ. ಆ ಧರ್ಮದ ಪಕ್ಷವನ್ನು ವಹಿಸಿದವರಿಗೆ ಕೇಳಿಲ್ಲ, ಧರ್ಮೋ ರಕ್ಷತಿ ರಕ್ಷಿತ ಅಂತಾಯ್ತು, ಅವನ್ನ ಕಳಿಸಿಕೊಟ್ರಂತೆ. ಯೂತ್ಸ್ ಹೋಗ್ತಾರೆ, ತುಂಬಾ ಸಮಾಧಾನ ಮಾಡ್ತಾನೆ, ಏನು ಮಾತು ಕೇಳೋದಿಲ್ಲ, ಅರ್ಥನೆ ಇರ್ತಾರೆ ಅವರು. ಆಮೇಲೆ ಕೃಷ್ಣ ಅಲ್ಲಿ ಹೋದನಂತೆ, ಕೃಷ್ಣ ಅವರು ತಾನೇ ಸಮಾಧಾನ ಮಾಡಲಿಕ್ಕೆ ಅಂತ ಹೋಗ್ತಾನೆ. ಧೃತರಾಷ್ಟ್ರ ಗಾಂಧಾರಿ ಧರ್ಮರಾಜನಂತೂ ಭಾರಿ ಸಂಕಟ, ಪಾಪ ಪಾಪ ಮುದುಕರು ಇಬ್ರು ಕೂಡ ಕಣ್ಣು ಅವನು ಕಾಣೋದಿಲ್ಲ, ಇವ್ರು ಬಟ್ಟೆ ಕಟ್ಕೊಂಡು ಕಾಣದ ಮಾಡ್ಕೊಂಡ್ಬಿಟ್ಟಿದ್ದಾಳೆ, ಒಬ್ಬ ಮಕ್ಕಳು ಉಳ್ಕೊಂಡಿಲ್ಲ, ಎಷ್ಟು ದುಃಖ ಬರ್ತಾಳೋ ಏನೋ ಅಂತ ಹೇಳಿಬಿಟ್ಟು ತುಂಬಾ ಯೋಚನೆ ಮಾಡ್ತಾ ಇರ್ತಾನೆ ಧರ್ಮರಾಜ. ಕೃಷ್ಣ ನಾನೇ ಹೋಗಿರ್ತಾನೆ ಪಾಪ ಹೊರಟಂತೆ. ಅಲ್ಲಿ ತಮಾಷೆ ನಡೀತಾ ಇದೆ, ಕೋಟಿ ಕಾಲಕ್ಕೆ ಅವರಿಬ್ರು ಜೋರ ಕಡ್ತಾರೆ, ಗಾಂಧಾರಿ ಮತ್ತು ಧೃತರಾಷ್ಟ್ರ ಇಬ್ರು ಕೂಡ. ಆ ಕೃಷ್ಣ ಪಕ್ಕದಲ್ಲಿ ಕೂತನಂತೆ, ತಾನು ಜೋರಗಳ ಶುರು ಮಾಡಬೇಕಂತೆ. ಆ ಪಕ್ಕದಲ್ಲಿ ಸುಸ್ವರಂ ಪ್ರಯೋಗ ಮಹಾಭಾರತ ಹೇಳ್ತಾರೆ, ಅವರಿಗಿಂತ ಜೋರಗಳತ್ತಿದ್ದಾರೆ, ಸುಸ್ವರ ಎತ್ತಂತೆ, ಮತ್ತೆ ಅದು ಕೂಡ ಯಾವಬದ್ಧ ಕಾಲಬದ್ಧ ಎತ್ತಂತೆ ಕೃಷ್ಣ. ಅವರಿಬ್ಬರು ಅಲ್ಲ ನಿಲ್ಲಿಸಿದ್ರಂತೆ, ಗಾಂಧಾರಿ ಸುಮ್ಮನಾದ ಋತಾಶ್ರ ಅಂತ ಕೇಳ್ತಾರೆ. ಕೃಷ್ಣ ನಾವಂತೂ ಅಳ್ತಾ ಇದ್ದೇವೆ, ನಮ್ಮ ಮಕ್ಕಳು ಸತ್ರು ಅಂತ ಅಳ್ತಾ ಇದ್ದೇವೆ, ದುರ್ಯೋಧನ ಸತ್ರು ಅಂತ ಅಳ್ತಾ ಇದ್ದೇವೆ, ನೀನಾ ಕಡಿತು ಅಂತ ಕೇಳಿದ್ರಂತೆ. ಕೃಷ್ಣ ಹೇಳಿದನಂತೆ, ನಾ ಯಾಕೆ ಅಳ್ತೀನಿ ಗೊತ್ತಾ, ಅಂತ ಪರಮಪಾಪಿಗಳು ಸತ್ತಿದ್ದು ಕಳುತ್ತಿರಲ್ಲ, ನಿಮ್ಮನ್ನು ಕಂಡ್ರೆ ಅಳು ಬರುತ್ತೆ ಅಂತ ಹೇಳಿದ್ರು. ಕೃಷ್ಣ ಅಂತ ಪರಮಪಾಪಿಗಳು ಸತ್ತಿದ್ದು ಕಳಿತಾ ಇದ್ದೀರಲ್ಲ, ಅದು ನೋಡಿ ದುಃಖ ಪಡ್ತಾ ಇದ್ದ, ನಿಮಗೇನು ಗ್ರಾಚಾರ ಅಳಗೋಸ್ಕರ ಅವರಿಗೆಲ್ಲ. ಆಗ ಸಮಾಧಾನ ಆಯ್ತಂತ ಅವ್ರಿಗೆ ದೇವರು, ಹೇಗೆ ಕೃಷ್ಣ ಅಂದ್ರೆ ಯೋಗೇಶ್ವರ ಕೃಷ್ಣ, ಸಮಾಧಾನ ಸಮಾಧಾನ ಮಾಡ್ತಾರೆ, ಅಷ್ಟು ಸಮಾಧಾನ ಮಾಡಿದಂತೆ. ಇನ್ನು ತೋರಿಸಿದ್ರೆ ಎಷ್ಟು ಎಫೆಕ್ಟಿವ್ ಆಗಿ ಹೇಳ್ತಾರೆ, ಅದು ಬಾರಿ ವಿಚಾರ, ವಿಚಾರ ಹೇಳಬಾರ್ದಲ್ಲ, ಎಫೆಕ್ಟಿವ್ ಆಗಿರ್ಬೇಕು, ಎಫೆಕ್ಟ್ ಕ್ರಿಯೇಟ್ ಮಾಡಬೇಕಾದ್ರೆ, ಆ ಕ್ರಿಯೇಟ್ ಮಾಡೋದರ ಸ್ವಾರಸ್ಯ ಇಲ್ಲದೆ ಬರೋದಿಲ್ಲ, ಅದರಲ್ಲಿ ಯಶಸ್ಸನ್ನು ಕಾಣ್ತೇವೆ. ಕೃಷ್ಣ ಏನ್ ಮಾಡಿದ್ರೆ ಹಾಗೇನೆ, ಗಮನಾಸನ ಸಂಕಥಾದಿ ಲೀಲಾ ಶ್ರುತಿ ಮಾತ್ರೇಣ ಭವಾಪವರ್ಗ ದಾತ್ರೀಹಿ ರಸಮತ್ಯಮರಾ ಪ್ರಪಂಚ ಯೇಯುಹು ನನು ಮಧ್ವಸ್ಯ ನ ಮಾದೃಶೋ ಅಲ್ಪಬೋಧ ಇದ್ದ ಹಾಗೆ ಅರ್ಥ ಮಾಡ್ಕೋಬೇಕು. ಮತ್ತು ಹೊತ್ತಾಗಿದೆ, ಕೆಲವು ಮಠಗಳಿಗೆ ದಶಮಿ ಹರಿವಾಸರ ಇದೆ 9:05. ಆದ್ದರಿಂದ ಇವತ್ತು ಇಲ್ಲಿ ನಿಲ್ಲಿಸಿಬಿಟ್ಟು ನಾಳೆ ದಿವಸ ಇದು ಬಹಳ ಇದೆ, ನಾಳೆ 3 ದಿವಸ ಆಗಷ್ಟು ವಿಚಾರ ಬೇಕಾದಷ್ಟು ಇದೆ. ಏನು ಕೇಳಿರೋದಿಲ್ಲ, ನಾವು ಊಹೆ ಮಾಡಿರೋದಿಲ್ಲ ಅಂತ ಏನೇನು ಹೋಗ್ತಾ ಇದೆ, ಅದೇನು ನಡೀತು ಎಂಬುದನ್ನು ಮುಂದುವರಿಸೋಣ. ನಾಳೆ ಸಾಯಂಕಾಲ ಎಂದಿನಂತೆ ಪ್ರವಚನ 7 ಗಂಟೆಗೆ ಪ್ರಾರಂಭವಾಗಿ ಅನೇಕ ವಿಚಾರಗಳನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಾಡ್ತೀವಿ. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ಮೇರಿತ ಯದವೋಚವಹಂತೇನ ಪ್ರಿಯತಾಂ ಕಮಲಾಂ. ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೀಯೋಗಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಸತು ಶ್ರೀವದಾನಂದ ತೀರ್ಥೇಂದುರ್ನೋ ಹೃದಂಬರೇ ಯದ್ವಚಂದ್ರಿಕಾ ಸ್ವಾಂತ ಸಂತಾಪಂ ನಿಕುಂತತಿ. ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನೋ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ.